प्रविश्य मम वाचमिमां प्रसुप्तां संजीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। यस्माद् ब्रह्मेन्द्र रुद्रादि देवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। परमात्मने सततमेकरूपिणे दशरूपिणे शतसहस्ररूपिणे अविकारिणे स्फुटमनन्तरूपिणे सुखचित्समस्ततनवे नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः।
ದೇವರು ಇವತ್ತಿನ ದಿವಸ ದೇವರ ಅಸ್ತಿತ್ವದ ಬಗ್ಗೆ ಅನೇಕ ವಿಧವಾದಂತಹ ವಾದ ಸರಣಿಗಳನ್ನು ನಾವು ಕೇಳುತ್ತೇವೆ. ಹೆಚ್ಚಾಗಿ ವಿಚಾರವಾದ ಅನ್ನೋ ಹೆಸರಿನಲ್ಲಿ ಇವತ್ತು ದೇವರಿರಲಿಕ್ಕೆ ಸಾಧ್ಯ ಇಲ್ಲ. ಅತೀಂದ್ರಿಯ ಪದಾರ್ಥಗಳಲ್ಲಿ ವಿಶೇಷವಾದಂತಹ ಒಂದು ಅಸ್ತಿತ್ವ ಒಪ್ಪು ಅವಶ್ಯಕತೆ ಇಲ್ಲ, ಒಂದು ಧೋರಣೆಯನ್ನು ನಾವು ಕೇಳುತ್ತೇವೆ. ಇನ್ನೊಂದು ಕಡೆಗೆ ಕಂಡದ್ದನ್ನೆಲ್ಲ ದೇವರು ಎಂಥದ್ದೋ ಒಂದು ವಿಕೃತವಾದ ಚಿತ್ರಗಳನ್ನು ದೇವರ ಬಗ್ಗೆ ಕೇಳ್ತಾ ಕಾಡುವ ದೇವರು, ಬೇಡುವ ದೇವರು ಮೊದಲಾದ ದೇವರುಗಳನ್ನು ನಾವು ಕೇಳ್ತೇವೆ. ಈ ಮಧ್ಯೆ ನಿಜವಾದ ಅರ್ಥದಲ್ಲಿ ಜಿಜ್ಞಾಸೆ ಇರೋ ವ್ಯಕ್ತಿ ಹಾಗಿದ್ದರೆ ದೇವರ ಬಗ್ಗೆ ವಾಸ್ತವಿಕ ನಿಲುವೇನು ಅಂತಕ್ಕಂಥ ಗೊಂದಲಕ್ಕೆ ಒಳಗಾಗ್ತಾರೆ. ಹೆಚ್ಚಿನ ಜನಗಳು ದೇವರ ಕಲ್ಪನೆ ಹೊಂದಿರೋದೆಲ್ಲ ಸೀಮಿತ ವ್ಯಕ್ತಿತ್ವದ ದೇವರುಗಳ ಬಗ್ಗೆ, ಒಂದು ಉದ್ದೇಶ, ಒಂದು ಸ್ಥಳ, ಒಂದು ಬೀದಿ ಮತ್ತು ಯಾವುದೋ ಒಂದು ಕೋಮು, ಒಂದು ವರ್ಗ, ಇದಕ್ಕೆ ಸಂಬಂಧಪಟ್ಟಂತೆ ದೇವರುಗಳನ್ನು ಕಲ್ಪಿಸಿಕೊಂಡಿರೋದನ್ನು ಹೆಚ್ಚಾಗಿ ಕಾಣುತ್ತೆ. ಪ್ರಾಯ ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ವಿಚಾರವಾದ ಎಂಬ ಹೆಸರಿನ ಜನ ವಿಚಾರವಾದಿಗಳು ಇಂಥ ದೇವರನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನಾಡ್ತಾರೆ. ಅದನ್ನು ಒಪ್ಪಲೇಬೇಕಾಗುತ್ತೆ. ಈ ಸೀಮಿತ ವ್ಯಕ್ತಿತ್ವದ ಒಂದು ವರ್ಗಕ್ಕೆ ಸೀಮಿತವಾಗತಕ್ಕಂಥ ಮಿತಗೊಳ್ತಕ್ಕಂತಹ ದೇವರು ಅಂತ ಹೇಳಿದರೆ ಅದಕ್ಕೆ ಅರ್ಥವೇ ಇಲ್ಲ. ಒಂದು ಕೋಮಿಗೆ, ಒಂದು ವರ್ಗಕ್ಕೆ ಸೀಮಿತವಾಗತಕ್ಕಂಥ ಸರ್ಕಾರವನ್ನು ಸರ್ಕಾರ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ವ್ಯಾಪ್ತಿ ಸಮಸ್ತ ಜನಾಂಗದ ಮೇಲೆ ಹೇಗೆ ಸಂಪೂರ್ಣ ಅವಲಂಬಿಸಿದೆಯೋ, ಅದಕ್ಕೆಲ್ಲ ಬಾಧ್ಯತೆ ಇದೆಯೋ, ಹಾಗೆ ದೇವರಂತಕ್ಕಂಥ ವ್ಯಕ್ತಿ ಯೂನಿವರ್ಸಲ್ ಆಗಬೇಕು, ರ್ಯಾಷನಲ್ ಆಗಬೇಕು. ಅದಾಗದೆ ಹೋದರೆ ವಿಚಾರವಾದಿಗಳು ಹೇಳೋ ಹಾಗೆ ಅಂಥ ದೇವರನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ವಸ್ತುಸ್ಥಿತಿಯ ದೇವರು ಯಾರು? ದೇವರ ಬಗ್ಗೆ ನಾವಿಲ್ಲ ಮೊದಲಾದ ಮಾತನ್ನಾಡೋ ಜನ ಮೂಲತಃ ಶಾಸ್ತ್ರೀಯ ಪರಿಕಲ್ಪನೆಯ ದೇವರನ್ನು ಅರ್ಥವೇ ಮಾಡಿಕೊಂಡಿಲ್ಲ ಎಂಬುದು ಭಾರಿ ಆಶ್ಚರ್ಯ. ಹಾಗಿದ್ದರೆ ಶಾಸ್ತ್ರಗಳು ಕೊಟ್ಟಿರತಕ್ಕಂಥ ದೇವರ ಚಿತ್ರ ಎಂಥದ್ದು? ಒಂದು ಮಾತು ಬರುತ್ತೆ, ಅಥೋ ಅಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವ ಹಿ ತಾವದೇವೇಶ್ವರೋ ನಾಮ ತತ್ರ ಭೇದೋಹಿ ನ ಕ್ವಚಿತ್. ಇದು ದೇವರ ಮುಖ್ಯ ಚಿತ್ರ. ಪರಮಾತ್ಮ ಅಂದರೆ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ಸಕಲ ದೋಷ ದೂರ. ಇದು ದೇವರ ಮೂಲಭೂತವಾದಂಥ ಚಿತ್ರ, ಲಕ್ಷಣ. ದೇವರನ್ನ ಪದವೇ ಹಾಗೆಡುತ್ತೆ, ದಿವು ಕ್ರೀಡಾಯಾಮ್, ಕ್ರೀಡಾದಿ ಸರ್ವಗುಣ ವಿಶಿಷ್ಟರಾದವನೇ ಭಗವಂತ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ನಾಗ ನಾವು ದೇವರು ಅಂದ್ರೆ ಏನೋ ಒಂದು ಸ್ಪಷ್ಟ ಚಿತ್ರವನ್ನು ಕಾಣುತ್ತೆ. ಸಕಲ ಗುಣಗಳ ಖಣಿ, ಸಕಲ ದೋಷ ದೂರವಾದ ವ್ಯಕ್ತಿ, ಇವೆರಡೂ ಕೂಡ ವಿಶಿಷ್ಟವಾದಂಥ ಪದಗಳು. ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವ ಮತ್ತು ಸಕಲ ದೋಷ ದೂರತ್ವ ಭಗವಂತನ ವಿಶಿಷ್ಟವಾದಂಥ ಚಿತ್ರ. ಅಂಥ ದೇವರನ್ನ ಅರ್ಥ ಮಾಡಿಕೊಂಡ್ರೆ ಒಪ್ತೇವೆ ಇಲ್ಲ ಅನ್ನೋ ಪ್ರಶ್ನೆ ತಾನಾಗಿ ಪರಿಹಾರ ಆಗುತ್ತೆ. ದೇವರ ಬಗ್ಗೆ ಹೇಳ್ತೇವೆ, ಆತ ಪರಿಪೂರ್ಣ. ಇನ್ನೊಂದು ದೇವರ ವೈಶಿಷ್ಟ್ಯ ಪರಿಪೂರ್ಣ. ಪೂರ್ಣತೆ ಎಲ್ಲಿಲ್ಲ ಅಲ್ಲಿ ದೈವತ್ವ ಇಲ್ಲ. ಎಲ್ಲಿ ದೈವತ್ವವನ್ನು ನಾವು ಹೇಳ್ತೇವೆ ಅಲ್ಲಿ ಪೂರ್ಣತ್ವ ಒಪ್ಪಲೇಬೇಕು. ಆತ ಎಲ್ಲ ರೀತಿಯಲ್ಲೂ ಪೂರ್ಣ. ಆತನ ಅವಯವಗಳು ಪೂರ್ಣ, ಆತನ ರೂಪಗಳು ಪೂರ್ಣ. ಒಂದೊಂದು ಅವಯವವು ಕೂಡ ಉಳಿದ ಎಲ್ಲ ಅವಯವಗಳ ಸಾಮರ್ಥ್ಯವನ್ನು ಹೊಂದಿದೆ. ಭಗವದ್ಗೀತೆಯಲ್ಲಿ ಮಾತು ಬರುತ್ತೆ, ಅರ್ಜುನ ಭಗವಂತ ಹೇಗಿದ್ದಾನು ಗೊತ್ತಾ? ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಎಷ್ಟು ಸ್ಪಷ್ಟ ಮಾತು! ಅವನ ಕಣ್ಣು, ಕಿವಿ ಮೊದಲಾದ ಎಲ್ಲವೂ ಸಹ ಎಲ್ಲ ಕೆಲಸವನ್ನು ಮಾಡುತ್ತೆ. ಕಣ್ಣು ಪರಿಪೂರ್ಣ ಅಂದರೆ ನೋಡೋಷ್ಟು ಸಾಮರ್ಥ್ಯ ಹೊಂದಿದ ಕಣ್ಣಿರೋದೇ ನಮಗೆ ಕಷ್ಟ. ಅದಿದ್ರೆ ನಮ್ಮ ಪುಣ್ಯ, ನಮ್ಮ ಕಿವಿ ಕೇಳಿದ್ರೆ ಪುಣ್ಯ, ಕಣ್ಣು ನೋಡಿದರೆ ಪುಣ್ಯ. ಆದರೆ ಭಗವಂತನ ಕಣ್ಣು ಕಿವಿಗಳು ಹಾಗಲ್ಲ. ಒಂದು ಕಣ್ಣು, ಕಿವಿ ಮೊದಲಾದ ಇತರ ಎಲ್ಲ ಇಂದ್ರಿಯಗಳ ಕೆಲಸವನ್ನು ಮಾಡುತ್ತೆ. ಆತನ ಒಂದು ಕಾಲು, ಕೈ ಮೊದಲಾದ ಪ್ರತಿಯೊಂದು ಕೆಲಸಗಳು, ಯೋಚನೆ ಮೊದಲಾದ ಎಲ್ಲ ಕಾರ್ಯವನ್ನು ಮಾಡುತ್ತೆ. ಈ ಅರ್ಥ ತಿಳ್ಕೊಂಡ ಎಷ್ಟು ಅದ್ಭುತವಾದ ಚಿತ್ರ ಭಗವಂತನದು. ಭಗವಂತನ ಅವತಾರಗಳುಂಟು, ಪ್ರತಿಯೊಂದು ಅವತಾರವೂ ಪೂರ್ಣ. ಪ್ರತಿಯೊಂದು ಅವತಾರದಲ್ಲಿ ಉಳಿದ ಎಲ್ಲ ಅವತಾರಗಳು ಸೇರಿವೆ. ಯಾವ ಅವತಾರವೂ ಹೊಸತಲ್ಲ, ಸೃಷ್ಟಿಯಾಗಿ ಬಂದಿದ್ದಲ್ಲ, ಸದಾ ಇರತಕ್ಕಂಥದ್ದು. ಆ ಅರ್ಥದಲ್ಲೇ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಎಷ್ಟು ಸುಲಭವಾದ ಮಾತು. ದೇವರು ಎಲ್ಲ ರೀತಿಯಲ್ಲೂ ಎಲ್ಲ ಹಂತದಲ್ಲೂ ಪೂರ್ಣ. ಆತನ ರೋಮ ರೋಮ ಪೂರ್ಣ, ನಖ ಪೂರ್ಣ, ನಖಾದಿ ಸರ್ವವು ಆನಂದಮಯ ವಿಜ್ಞಾನಮಯ ಅನ್ನೋದರ ಅರ್ಥ. ದೇವರ ಕಲ್ಪನೆಯ ಮತ್ತೊಂದು ಮುಖ ಆತ ಯಾರು? ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪ್ತ. ಈ ಕಲ್ಪನೆ ದೇವರನ್ನು ಎಷ್ಟು ವಿಶಿಷ್ಟವಾದ ಅರ್ಥದಲ್ಲಿ ನಾವು ತಿಳಿಯಕ್ಕೆ ಸಾಧ್ಯ ಎಂಬುದನ್ನು ತೋರಿಸ್ತಾ ಇದೆ. ಪರಮಾತ್ಮ ಎಲ್ಲಿದ್ದಾನೆ? ಸರ್ವವ್ಯಾಪ್ತ. ಎಷ್ಟು ಅಮೋಘವಾದ ಪದ. ನಾವು ಸರ್ವವ್ಯಾಪ್ತ ಒಂದು ವಸ್ತು ಇಲ್ಲ ಅಂತ ಹೇಳಕ್ ಬರೋದಿಲ್ಲ, ಆಕಾಶವನ್ನು ಕಂಡಿದ್ದೇವೆ. ಆದರೆ ಭಗವಂತ ಎಷ್ಟು ವ್ಯಾಪ್ತ ಅಂದರೆ ಅದರ ಒಳಗೂ ವ್ಯಾಪ್ತಿ ಇದೆ, ಅದರ ಆಚೆ ಅವನಿದ್ದಾನೆ. ಹೆಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವಾ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ತ ನಾರಾಯಣ ಸ್ಥಿತ. ಎಷ್ಟು ಸ್ಪಷ್ಟವಾದ ಶ್ರುತಿಯ ವಚನ ಇದೆ. ಜಗತ್ತಿನ ಒಳಗು ಹೊರಗು ಸರ್ವತ್ರ ವ್ಯಾಪಿಸಿರುವುದು ಭಗವಂತನ ವೈಶಿಷ್ಟ್ಯ. ಆಗ ನಮಗೆ ಒಂದು ಸೀಮಿತ ವ್ಯಕ್ತಿತ್ವದ ಯಾವುದೋ ಒಂದು ಸ್ಥಳದಲ್ಲಿರತಕ್ಕಂತಹ ವ್ಯಕ್ತಿಯನ್ನು ದೇವರು ಅಂತ ಹೇಳಿದರೆ ಅದೆಷ್ಟು ತಪ್ಪು ಅಂತ ತಿಳಿಯುತ್ತೆ. ಪ್ರಹ್ಲಾದ ನನ್ನ ಹಿರಣ್ಯಕಶಿಪು ಕೇಳಿದ, ಎಲ್ಲಿದ್ದಾನೆ ನಿನ್ನ ದೇವರು? ಪ್ರಹ್ಲಾದ ಕೊಟ್ಟ ಸ್ಪಷ್ಟ ಉತ್ತರ, ಸರ್ವತ್ರ ಎಲ್ಲ ಕಡೆ ಇದ್ದಾನೆ. ಆಗ ಅವನು ಕೇಳಿದ, ಕಸ್ಮಾತ್ ಸ್ತಂಭೆಯನ್ನ ದೃಶ್ಯತೆ, ಈ ಕಮದಲ್ಲಿ ಯಾಕೆ ಕಾಣೋದಿಲ್ಲ? ಪ್ರಹ್ಲಾದ ಎಷ್ಟು ದೃಢವಾಗಿ ಹೇಳುತ್ತಾನೆ ಆತನ ದೈವಭಕ್ತಿ ಎಷ್ಟು ಯಾವ ಮಟ್ಟದಲ್ಲಿತ್ತು. ನಾವು ಸಾಲಿಗ್ರಾಮದಲ್ಲಿ ದೇವರಿದ್ದಾನೆ ಅಂತ ಹೇಳೋದಕ್ಕೆ ಮನುಷ್ಯ ಇವತ್ತು ಸಂದೇಹ ಪಡೋ ಸ್ಥಿತಿಯಲ್ಲಿ ಇರ್ತಾನೆ. ಅಂಥದ್ದು ಎಲ್ಲ ಕಡೆ ಇದ್ದಾನೆ, ಈ ಕಂಬದಲ್ಲಿದ್ದಾನೋ ಇದ್ದೇ ಇದ್ದಾನೆ. ನೋಡು, ನೋಡಲಿಕ್ಕೆ ಹೋದ್ರೆ ಕಂಡಿದ್ದೇನೆ. ಇವತ್ತು ವಿಶ್ವದಾಖಲೆಯ ಆ ನರಸಿಂಹ ರೂಪವನ್ನ ಸಾಕ್ಷಾತ್ಕರಿಸಿಕೊಳ್ತಾನೆ ಪ್ರಹ್ಲಾದ. ಆ ರೂಪವನ್ನ ಕಂಡು ಆಶ್ಚರ್ಯಪಟ್ಟ ಹಿರಣ್ಯಕಶಿಪು ಅರ್ಥ ಮಾತ್ರ ಮಾಡಿಕೊಳ್ಳದೆ ಹತನಾಗಿಯೇ ಹೋಗ್ತಾನೆ. ಈ ಸರ್ವವ್ಯಾಪ್ತತ್ವದ ಚಿತ್ರಕ್ಕೆ ಈ ನರಸಿಂಹಾವತಾರದ ಒಂದು ಪ್ರಸಂಗ ಒಳ್ಳೆಯ ದೃಷ್ಟಾಂತ. ಒಂದು ಪರಮಾತ್ಮ ಸರ್ವಜ್ಞ, ಎಲ್ಲವನ್ನೂ ಬಲ್ಲವನು. ಈ ಪದ ಎಷ್ಟು ಆಶ್ಚರ್ಯ. ಇವತ್ತು ನಾವು ಜ್ಞಾನ ಜ್ಞಾನ ಅಂತೇಳಿ ಕರಿತೇವೆ, ಒಂದು ಹಂತದ ಜ್ಞಾನವನ್ನು ಕರಿತೇವೆ. ಒಂದರಲ್ಲಿ ಬಹಳ ವಿದ್ಯಾವಂತ ಅಂದರೆ ಆ ವಿದ್ಯೆಯ ಮಟ್ಟಿಗೆ ಅವನ ವಿದ್ಯೆ ಸೀಮಿತ, ಉಳಿದವುಗಳೆಲ್ಲ ಅವನಿಗೆ ಸಂಪೂರ್ಣ ದೂರವಾಗಿರ್ತಕ್ಕಂಥ ವಿದ್ಯೆಗಳೇ. ಒಂದರ ಪ್ರೊಫೆಸರ್ ಅಂದರೆ ಅವನ ಮಿತಿ ಅಲ್ಲಿಗೆ ಬಂತು ಅಂತಲೇ ಅರ್ಥ. ಭಗವಂತ ಹಾಗಲ್ಲ, ಎಲ್ಲವನ್ನೂ ಬಲ್ಲವನು, ಎಲ್ಲರನ್ನೂ ಬಲ್ಲವನು, ಎಲ್ಲ ಕಾಲಕ್ಕೂ ಬಲ್ಲವನು, ಎಲ್ಲ ರೀತಿಯಲ್ಲೂ ಬಲ್ಲವನು. ಎಷ್ಟು ಅಮೋಘವಾದದ್ದು. ಸ್ವತಃ ಗೀತೆಯಲ್ಲಿ ಹೇಳ್ತಾನೆ ಅರ್ಜುನ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಅರ್ಜುನ, ನಾನು ಹಿಂದಿನ ಮುಂದಿನ ಇಂದಿನ ಎಲ್ಲವನ್ನು ಎಲ್ಲರನ್ನು ಎಲ್ಲ ರೀತಿಯಲ್ಲೂ ಬಲ್ಲೆ, ಆದರೆ ನನ್ನನ್ನು ಮಾತ್ರ ಪೂರ್ಣವಾಗಿ ತಿಳಿದವರೇ ಇಲ್ಲ. ಎಷ್ಟು ಸ್ಪಷ್ಟ ಚಿತ್ರ ದೇವರ ಬಗ್ಗೆ, ಸರ್ವಜ್ಞ. ಇನ್ನೂ ವಿಚಾರ ಮಾಡಿದರೆ ಪರಮಾತ್ಮ ಸರ್ವಶಕ್ತ, ಏನನ್ನೂ ಮಾಡಬಲ್ಲ. ಎಂಥ ಆಶ್ಚರ್ಯ, ಏನನ್ನೂ ಮಾಡಬಲ್ಲ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಅವನು ಮಾಡಬಲ್ಲ, ಮಾಡದೇ ಇರಬಲ್ಲ, ಯಾವುದೇ ರೀತಿಯಲ್ಲಿ ಬೇಕಾದರೂ ಮಾಡಬಲ್ಲ, ವಿರುದ್ಧ ರೀತಿಯಲ್ಲೂ ಮಾಡಬಲ್ಲ. ಇದವನ ಶಕ್ತಿ. ಮತ್ತು ಒಂದು ರೀತಿಯಲ್ಲೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲದ ನಮಗೆ, ಅತ್ಯಂತ ಇತಿಮಿತಿಯ ಒಂದು ಸೀಮಿತ ವ್ಯಕ್ತಿತ್ವದ ನಮಗೆ ಈ ಪರಿಕಲ್ಪನೆ ಆಶ್ಚರ್ಯಕರ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತೋದು ಸಮರ್ಥ. ನಾವು ರಾಮಾಯಣ ಮಹಾಭಾರತ ಕೇಳಿದವರಿಗೆ ಆಶ್ಚರ್ಯವಾಗುತ್ತೆ, ಎಂಥೆಂಥ ಸಾಮರ್ಥ್ಯವನ್ನ ರಾಮ ತೋರಿಸಿದ್ದಾನೆ, ಕೃಷ್ಣ ತೋರಿಸಿದ್ದಾನೆ. ಮತ್ಸ್ಯ ಕುರ್ಮಾದಿ ಭಗವಂತನ ರೂಪಗಳಲ್ಲಿ ಎಷ್ಟು ಅದ್ಭುತವಾದಂತಹ ಹಿರಿಮೆಯನ್ನು ನಾವು ಕಾಣ್ತೇವೆ. ಜಗತ್ತಿನ ಯಾವ ಒಬ್ಬ ವ್ಯಕ್ತಿಯಲ್ಲಿ ಕಾಣದೇ ಇರತಕ್ಕಂಥ ಹಿರಿಮೆಯನ್ನು ನಾವಲ್ಲಿ ಕಾಣ್ತೇವೆ ಅಂತ ಹೇಳಿದಾಗ ಅದು ಭಗವಂತನ ಚಿತ್ರ. ಭಗವಂತನ ಅವತಾರದ ಉದ್ದೇಶಗಳಲ್ಲಿ ಅದೂ ಒಂದು, ತನ್ನ ವ್ಯಕ್ತಿತ್ವವನ್ನು ಜಗತ್ತಿಗೆ ಸ್ಪಷ್ಟ ಮಾಡಿಕೊಡತಕ್ಕಂಥ ಉದ್ದೇಶ ಅದರ ಈಡೇರಿದೆ, ಈಡೇರಿಸಿದ್ದಾನೆ ಅಂತ ಅದಕ್ಕೆ ಅರ್ಥ. ಈ ರೀತಿ ಸರ್ವಜ್ಞ, ಸರ್ವಶಕ್ತ, ಸರ್ವವ್ಯಾಪ್ತ ಅನ್ನೋ ಪದವನ್ನು ಅರ್ಥ ಮಾಡಿಕೊಂಡ್ರೆ ನಾವು ಆಮ್ನಿಸೆಂಟ್, ಆಮ್ನಿಪೊಟೆಂಟ್, ಆಮ್ನಿ ಪ್ರೆಸೆಂಟ್ ಅಂತೇನು ಹೇಳ್ತೇವೆ. ಈ ಮೂರು ಭಗವಂತನ ಅಸಾಧಾರಣವಾದಂಥ ಲಕ್ಷಣಗಳು. ಮತ್ತೆ ಹೇಳ್ತಾರೆ, ಭಗವಂತನ ವ್ಯಾಪ್ತಿ ಇಷ್ಟು ಪರಿಪೂರ್ಣ. ಆತನ ಇನ್ನೊಂದು ಗುಣವನ್ನು ಶ್ರೀಮದ್ ಆನಂದ ತೀರ್ಥರು ತಮ್ಮ ಕೃತಿಗಳಲ್ಲಿ ಸಾರ್ತಾರೆ. ಸ್ವತಂತ್ರೋ ಭಗವಾನ್ ವಿಷ್ಣು. ಭಗವಂತನ ಅಸಾಧಾರಣವಾದ ಮತ್ತೊಂದು ಹಿರಿಮೆ ಸ್ವಾತಂತ್ರ್ಯ. ಸರ್ವತಂತ್ರ ಸ್ವತಂತ್ರ ಅವನು. ಈ ಮಾತನ್ನ ನಿತ್ಯ ಜೀವನದಲ್ಲಿ ವಿಚಾರ ಮಾಡಬಹುದು ನಾವು. ಭಗವಂತ ಸ್ವತಂತ್ರ ಏನ್ ಹಾಗೆ ಅಂದ್ರೆ, ಸ್ವತಂತ್ರ ತನ್ನ ಅಧೀನದಲ್ಲೇ ತಾನಿದ್ದಾನೆ. ಯಾವ ವಿಚಾರದ ಬಗ್ಗೆ ನಾವು ಅಂತ ಗಮನಿಸತಕ್ಕಂಥ ವಿಚಾರಗಳು ಮೂರು, ಸ್ವರೂಪ, ಪ್ರಮಿತಿ ಮತ್ತು ಪ್ರವೃತ್ತಿ ಅಂತ ಶಾಸ್ತ್ರ ಪಟ್ಟಿ ಮಾಡಿದೆ. ಸ್ವರೂಪ ಅಂದ್ರೆ ನಮ್ಮ ಅಸ್ತಿತ್ವ ಇರುವಿಕೆ, ಪ್ರಮಿತಿ ಅಂದ್ರೆ ನಮ್ಮ ತಿಳುವಳಿಕೆ, ಪ್ರವೃತ್ತಿ ಚಟುವಟಿಕೆ. ಈ ಮೂರರಲ್ಲೂ ನಾವು ನಮ್ಮ ಹತೋಟಿಯಲ್ಲೇ ನಾವು ವಿದ್ಯಾ ಯೋಚನೆ ಮಾಡೋಣ. ನಮ್ಮ ಅಸ್ತಿತ್ವ ನಮ್ಮ ಕೈಯಲ್ಲಿದೆ ಅಂತ ನಾವು ಹೇಳೋದಾದ್ರೆ, ಬಹುಶಃ ಜಗತ್ತಿನಲ್ಲಿ ಯಾವನು ಸಾಯ್ತಾನೇ ಇರಲಿಲ್ಲ, ಇಷ್ಟಪಟ್ಟಲ್ಲಿರ್ತಿದ್ದ, ಏನ್ ಬೇಕಾದರೂ ಮಾಡ್ತಿದ್ದ, ಆಗ್ತಾ ಇಲ್ಲ ಅವನಿಗೆ. ಅಂದ್ರೆ ನಮ್ಮ ಜಗತ್ತಿನಲ್ಲಿ ಹುಟ್ಟಿದ ಎಲ್ಲರೂ ಇವತ್ತು ಸಾಯ್ದೇರು ನಾವು ಕಂಡೇ ಇಲ್ಲ ಅಂದಮೇಲೆ ನಮ್ಮ ಅಸ್ತಿತ್ವ ನಮ್ಮ ಕೈಯಲ್ಲಿಲ್ಲ. ಇನ್ನು ತಿಳುವಳಿಕೆ, ಯಾವನಿಗೆ ತಿಳುವಳಿಕೆ ಬೇಕು ಅಂತ ಅನಿಸಿಲ್ಲ. ಜ್ಞಾನ ಅಂದ್ರೆ ಎಂಥವನು ಅಪೇಕ್ಷೆ ಪಡತಕ್ಕಂಥ ವಸ್ತು. ಎಷ್ಟು ಜನಕ್ಕೆ ಜ್ಞಾನ ಸಿದ್ಧಿಸಿದೆ, ಯಾವ ಮಟ್ಟಿಗೆ ಸಿದ್ಧಿಸಿದೆ? ಮತ್ತು ಜ್ಞಾನ ಸಂಪಾದನೆ ನಮ್ಮ ಕೈಯಲ್ಲಿದ್ದಿದ್ರೆ ಬಹುಶಃ ಜಗತ್ತಿನಲ್ಲಿ ಯಾವನು ದಡ್ಡನಾಗ್ತಾನೇ ಇರಲಿಲ್ಲ, ಎಲ್ಲವೂ ಸರ್ವಜ್ಞನಾಗಿ ಬಿಡ್ತಾ ಇದ್ದ. ಆದರೆ ನಮ್ಮ ಜ್ಞಾನ ಎಷ್ಟು ಇತಿಮಿತವಾಗಿದೆ, ಎಷ್ಟು ಸೀಮಿತವಾಗಿದೆ. ಅಷ್ಟೇ ಅಲ್ಲ, ನಮಗೆ ಬೇಕಾದ ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅಲ್ಲ, ನಮಗೆ ಬೇಕಾದವರಿಗೆ ಜ್ಞಾನ ಕೊಡಲಿಕ್ಕೆ ನಮಗೆ ಆಗೋದಿಲ್ಲ. ಆ ರೀತಿ ಕೊಡೋ ಶಕ್ತಿ ನಮಗೆ ಇದ್ದಿದ್ದರೆ ಯಾರ ಮಕ್ಕಳು ದಡ್ಡರಾಗೋ ಪ್ರಸಂಗ ಬರ್ತಾ ಇರಲಿಲ್ಲ. ತಂದೆ ಆಸ್ತಿಪಾಸ್ತಿ ಕೊಡೋದಕ್ಕೆ ಪ್ರಯತ್ನ ಪಡಬಹುದು, ಆದರೆ ಜ್ಞಾನವನ್ನು ಕೊಡೋ ಪ್ರಯತ್ನವನ್ನು ಕೂಡ ನೇರ ಕೊಡಲಿಕ್ಕೆ ಅರಿವು ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಜ್ಞಾನದ ಹತೋಟಿ ಎಷ್ಟು ನಮ್ಮ ಕೈ ಆಚೆ ಇದೆ ಅಂತ ಗೊತ್ತಾಗುತ್ತೆ. ಇನ್ನು ಪ್ರವೃತ್ತಿ ಏನನ್ನಾದರೂ ಮಾಡತಕ್ಕಂಥ ಚಟುವಟಿಕೆಯ ಸಾಮರ್ಥ್ಯ ನಮಗುಂಟ ಇಲ್ಲವೇ ಇಲ್ಲ. ಅನೇಕ ಹಂತಗಳನ್ನು ನೋಡ್ತೇವೆ. ಹುಟ್ಟಿದ ಮಗು ಎಷ್ಟು ಪರಾಧೀನ, ನಿಧಾನವಾಗಿ ಬೆಳೀತಾ ಹೋಗ್ತಾನೆ, ಎಲ್ಲ ಹಂತದಲ್ಲೂ ಪರಾಧೀನ. ಅವನ ಅಧೀನವನ್ನು ನೋಡಿದಾಗ, ಅನಾಥವಾಗಿ ಮಗು ಅಳುತ್ತಾ ಮಲಗಿದಾಗ ಅವನ ಬಗ್ಗೆ ಎಷ್ಟು ಕನಿಕರ ಮೂಡುತ್ತೆ. 4 ದಿವಸ ಹಾರಾಡ್ತಾನೆ, ಮತ್ತೆ ವಯಸ್ಸಾಗುತ್ತೆ, ನಿಧಾನವಾಗಿ ಮಗುವಿನಂತೆ ಆಗ್ತಾ ಹೋಗ್ತಾನೆ. ಅವನಿವನು ಅವನ ಚಟುವಟಿಕೆ ಅವನ ಕೈ ತಪ್ಪಕ್ಕೆ ಶುರುವಾಗುತ್ತೆ, ಹಾಸಿಗೆ ಹಿಡಿತಾನೆ. ಅವರಿವ್ರು ಮಾತು ಕೇಳೋದಿಲ್ಲ ಅಲ್ಲ, ತನ್ನ ಕೈಕಾಲೇ ಮಾತು ಕೇಳೋದಿಲ್ಲ. ಪಕ್ಕದಲ್ಲಿ ಔಷಧಿ ತಗೊಂಡು ಬಾಯಲ್ಲಿ ಹಾಕೊಳ್ಳೋದಕ್ಕಾಗೋದಿಲ್ಲ, ಬಾಯಲ್ಲಿ ಹಾಕಿದ ಔಷಧಿ ನುಂಗ್ಲಿಕ್ಕಾಗೋದಿಲ್ಲ ಅವನಿಗೆ. ಎಂಥ ಸ್ಥಿತಿ ಇದು? ಅಂದರೆ ನಮ್ಮ ಪ್ರವೃತ್ತಿ ನಮ್ಮ ಕೈಯಲ್ಲಿದೆಯಾ? ಸಾಧ್ಯವೇ ಇಲ್ಲ. ಅಂದರೆ ನಮ್ಮ ಸ್ವರೂಪವಾಗಲಿ, ಪ್ರಮಿತಿಯಾಗಲಿ, ಪ್ರವೃತ್ತಿಯಾಗಲಿ ನಮ್ಮಲ್ಲಿ ಇದೆ, ಆ ಸ್ವಾತಂತ್ರ್ಯ ನಮ್ಮಲ್ಲಿ ಇಲ್ಲ. ಅದೆಲ್ಲ ಮತ್ತೊಬ್ಬರ ಅಧೀನದಲ್ಲಿದೆ, ಅವನು ಹೋಗಿ ಬರ್ತಾನೇ ಇದೆ. ಹಾಗಿದ್ರೆ ಇದೆಲ್ಲವನ್ನೂ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರತಕ್ಕಂಥ ವ್ಯಕ್ತಿ ಯಾರು ಅಂದರೆ ಅವನೊಬ್ಬನೇ ಒಬ್ಬ, ಅವನೇ ಸ್ವತಂತ್ರ, ಅವನೇ ಭಗವಂತ. ದೇವರ ಸ್ಪಷ್ಟ ಚಿತ್ರ ಇದು. ಈ ಸ್ವಾತಂತ್ರ್ಯದ ಪರಿಕಲ್ಪನೆ ರಿಲೇಟಿವ್ ಇಂಡಿಪೆಂಡೆನ್ಸ್ ಅಲ್ಲ, ಅಬ್ಸಲ್ಯೂಟ್ ಇಂಡಿಪೆಂಡೆನ್ಸ್ ಅಂತ ಕಾನ್ಸೆಪ್ಟ್ ಅನ್ನು ಏನು ಅರ್ಥ ಮಾಡ್ಕೋತೇವೆ ಅದು ನಿಜವಾದ ಭಗವಂತನ ಚಿತ್ರ. ಯಾರು ಇಂಥ ದೇವರನ್ನು ತಿಳಿತಾರೆ ಆಗ ನಾವು ಒಪ್ಪೋದಿಲ್ಲ ಅನ್ನ ಮಾತಾಡಕ್ಕೆ ಸಾಧ್ಯವೇ ಇಲ್ಲ. ನಾವು ಅಸ್ವತಂತ್ರರಾಗಿರೋ ನಿಶ್ಚಿತ, ಆದರೆ ಕೆಲಸ ಆಗ್ತಿರೋದನ್ನು ಕಂಡಿದ್ದೇವೆ. ಯಾರು ಕಂಡಾಗಲೂ ಕೂಡ ತನ್ನ ಸ್ವಾತಂತ್ರ್ಯ ಒಪ್ಪನ್ನು ಸಾಧಿಸಲಿಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಮಾಡೇ ಮಾಡ್ತೇನೆ, ತಿಳಿದೇ ತಿಳಿತೇನೆ, ಇವತ್ತು ನಾನು ಹೀಗಿದ್ದೇ ಇರ್ತೇನೆ ಅನ್ನೋ ಹೇಳೋ ಶಕ್ತಿ ಜಗತ್ತಿನಲ್ಲಿ ಇವತ್ತು ಯಾರಿಗಿದೆ? ಯಾವ ರಾಜ ಮಹಾರಾಜರಿಗೂ ಇಲ್ಲ. ಅಂತ ತೋರ್ಸಕೊಟ್ಟ ಹಿರಣ್ಯಕಶಿಪು ಮೊದಲಾದವರೆಲ್ಲ ಇನ್ನಿಲ್ಲದ ಹಾಗೆ ನಾಶವಾದರು ಅಂತ ಅರ್ಥ ಮಾಡಿಕೊಂಡ್ರೆ ಈ ಸ್ವಾತಂತ್ರ್ಯದ ಪರಿಕಲ್ಪನೆ ಭಗವಂತನಲ್ಲಿ ಎಷ್ಟು ಪೂರ್ಣ ಅಂತ ತಿಳ್ಕೊಳ್ಬೇಕು. ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಭಗವಂತ ಎಷ್ಟು ವಿಶಿಷ್ಟವಾದಂಥ ವ್ಯಕ್ತಿ, ನಮಗೂ ಅವನಿಗಿರ್ತಕ್ಕಂಥ ಸಂಬಂಧ ಕೂಡ ಇದರಿಂದ ನಮಗೆ ಅರ್ಥವಾಗುತ್ತೆ. ನಮಗೂ ದೇವರು ಏನು ಸಂಬಂಧ? ನಾವು ಅಸ್ವತಂತ್ರವನ್ನು ಸ್ವತಂತ್ರ, ಅಸ್ವತಂತ್ರರಾದ ನಮ್ಮ ಪ್ರತಿಯೊಂದು ಚಟುವಟಿಕೆಯನ್ನು ಸಹ ಅವನ ನಿಯಂತ್ರಣ ಮಾಡ್ತಾನೆ. ಅವನ ಚಟುವಟಿಕೆ ಅವನ ಕೈಯಲ್ಲಿದೆ, ನಮ್ಮೆಲ್ಲರ ಚಟುವಟಿಕೆ ಅವನ ಕೈಯಲ್ಲಿದೆ. ಈಗ ಹೇಳಿದ್ದಾಯಿತು, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಪಿ ಸಮರ್ಥ, ಇದು ಅವನ ಒಂದು ಮುಖ. ಇನ್ನೊಂದು ಕಾರಯಿತುಂ ಅಕಾರಯಿತುಂ ಅನ್ಯಥಾ ಕಾರಯಿತುಂ ಅಪಿ ಸಮರ್ಥ, ಅವನು ಮಾಡಬಲ್ಲ, ಮಾಡಿಸಬಲ್ಲ, ಮಾಡದೇ ಇರಬಲ್ಲ, ಇನ್ನೊಬ್ಬರ ಕೈಲಿ ಅವರು ಮಾಡದಂತೆ ಮಾಡಬಲ್ಲ, ತಾನು ಯಾವುದೋ ರೀತಿಯಲ್ಲಿ ಮಾಡಬಲ್ಲ, ಮತ್ತೊಬ್ಬರ ಕೈಲಿ ಹಾಗೆ ಮಾಡಿಸಬಲ್ಲ. ಇದು ದೇವರ ಸ್ವಾತಂತ್ರ್ಯದ ಇನ್ನೊಂದು ಮುಖ, ಅವನ ಸರ್ವಶಕ್ತಿಯ ಮತ್ತೊಂದು ಮುಖ. ನಮಗೆ ಅದೂ ಇಲ್ಲ, ನಾವು ಮಾಡುತ್ತೇವೆ ಅಂತ ಹೇಳೋ ಶಕ್ತಿ ನಮಗಿಲ್ಲ, ಮಾಡಿಸ್ತೇವೆ ಅಂತ ಹೇಳೋ ಶಕ್ತಿಯೂ ನಮಗಿಲ್ಲ. ಭಾರಿ ಕಷ್ಟಪಟ್ಟು ಈಶಿತ್ವ ವಶಿತ್ವ ಪಡೆಕೊಂಡ ಯೋಗಿಗಳ ಯೋಗವೂ ಕೂಡ ಅವರ ಒಂದು ಇತಿಮಿತಿಯಲ್ಲೇ ಹೋಗುತ್ತೆ ಹೊರತು ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಪರಿಪೂರ್ಣತೆಯ ಹಂತದಲ್ಲಿ ನಾವು ಕಾಣಕ್ಕಾಗೋದಿಲ್ಲ. ಹಾಗಿದ್ರೆ ನಮಗೂ ದೇವರಿಗೆ ಸಂಬಂಧ ಎಂಥದ್ದು ಅಂದರೆ ಅಸ್ವತಂತ್ರರಾದ ನಾವು ಪ್ರತಿಯೊಂದಕ್ಕೂ ಸಹ ಅವನನ್ನೇ ಅವಲಂಬಿಸಿ ಬದುಕ್ತಾ ಇದ್ದೇವೆ. ಅಂದಮೇಲೆ ದೇವರಿಲ್ಲ ಅಂದರೆ ನಮ್ಮ ಅಸ್ತಿತ್ವವೇ ಹೋದಂತೆ ಲೆಕ್ಕ. ನಮ್ಮ ಅಸ್ತಿತ್ವ ಪ್ರತ್ಯೇಕವಾದದ್ದು, ಆದರೆ ಅವನು ಅವಲಂಬಿಸಿರತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಇವತ್ತು ಮೀನಿದೆ ಸರೋವರದಲ್ಲಿ ಮೀನಿದೆ, ಆದರೆ ಮೀನಿಗೂ ಸರೋವರಕ್ಕೂ ಸಂಬಂಧ ಏನು? ಮೀನೇ ಬೇರೆ, ಸರೋವರ ಬೇರೆ, ಆ ನೀರೇ ಬೇರೆ. ಆದರೆ ಆ ಮೀನು ನೀರಿನ ಹೊರತು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಸರೋವರವನ್ನು ಬಿಟ್ಟು ಬದುಕಕ್ಕೆ ಸಾಧ್ಯವೇ ಇಲ್ಲ. ಅದರ ಹುಟ್ಟು ಬೆಳವಣಿಗೆ ಎಲ್ಲವೂ ಅದರಲ್ಲೇ ಆಗಬೇಕು. ಇಡೀ ಜಗತ್ತಿನ ಪರಿಸ್ಥಿತಿ ಇಂಥದ್ದು. ಜಗತ್ತು ಜಗನ್ನಾಥನನ್ನ ಜಲಚರವಾದ ಮೀನು ನೀರನ್ನು ಆಶ್ರಯಿಸಿರ ಹಾಗೆ ಆಶ್ರಯಿಸಿದ್ದಾನೆ. ಇವತ್ತು ಮೀನು ನೀರಿಲ್ಲ ಅಂತ ಹೇಳಿದರೆ ಅದರ ಅಸ್ತಿತ್ವ ಹೇಗಿರಬೇಕು ಯೋಚನೆ ಮಾಡಿ. ಇವತ್ತು ದೇವರಿಲ್ಲ ಅಂದ ನಮ್ಮ ಅಸ್ತಿತ್ವಕ್ಕೆ ಬರತಕ್ಕಂಥ ಧಕ್ಕೆ. ನಮಗೆ ಸ್ವತಂತ್ರವಾದ ಬದುಕಿಲ್ಲ ಅಂದಮೇಲೆ, ಆ ಬದುಕು ನಡೆದಿದೆ ಅಂದಮೇಲೆ ಅದನ್ನು ನಿಯಂತ್ರಣ ಮಾಡತಕ್ಕಂಥ ವ್ಯಕ್ತಿ ಇದ್ದೇ ಇದ್ದಾನೆ, ಅವನೇ ಭಗವಂತ. ಆ ಅರ್ಥದಲ್ಲೇ ಭಗವಂತನಿಗಿರೋ ಸಂಬಂಧ ಅಭೇದವೂ ಅಲ್ಲ, ಸ್ಪಷ್ಟ ಭೇದ ಅನ್ನೋ ಅರ್ಥ ಬರ. ಇಲ್ಲಿ ನೋಡಿ, ಮೀನು ನೀರನ್ನು ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ, ಆದರೆ ನೀರು ಮೀನಿನದೇ ಇರಲಿಕ್ಕೆ ಸಾಧ್ಯ. ಅಂದರೆ ಮೀನಿನಂತೆ ಇರತಕ್ಕಂಥ ಜಗತ್ತು, ನಾವು ಭಗವಂತನನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಭಗವಂತ ನಾವ್ಯಾರು ಇಲ್ಲದೇ ಇರಲಿಕ್ಕೆ ಸಾಧ್ಯ. ಅವನು ನಮ್ಮನ್ನು ಅವಲಂಬಿಸಿ ಅವನು ಇಲ್ಲವೇ ಇಲ್ಲ. ಈ ಅರ್ಥದಲ್ಲಿ ಭಗವಂತನ ಹಿರಿಮೆ ಎಷ್ಟು ದೊಡ್ಡದು. ಅದಕ್ಕೆ ಅವನ ಹಿರಿಮೆಯನ್ನು ಹೇಳ್ತಾ ಶ್ರುತಿಗಳ ಮಾತನ್ನು ಹೇಳ್ತಾರೆ ಆಚಾರ್ಯರು. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹದ ಸಂತಿ ನ ಸಂತಿ ಯದುಪೇಕ್ಷಯ. ಒಂದು ಜಗತ್ತಿನ ಯಾವ ವಸ್ತುವಾಗಿರಲಿ, ಜೀವ, ದ್ರವ್ಯ, ಕಾಲ ಮೊದಲಾದ ಆಕಾಶ ಮೊದಲಾದ ಪ್ರತಿಯೊಂದೂ ಸಹ ಅದರ ಅತ್ತಿಸ್ತವನ್ನು ಮೂಲತಃ ತಮ್ಮ ಪ್ರತಿಯೊಂದು ಹಂತದಲ್ಲೂ ಭಗವಂತನನ್ನೇ ಅವಲಂಬಿಸಿದೆ. ಇದು ಎಲ್ಲ ಶಾಸ್ತ್ರಗಳ ಒಟ್ಟು ಘೋಷಣೆ ಅನ್ನೋದನ್ನ ಸ್ಪಷ್ಟ ಮಾಡ್ಕೋಬೇಕು. ಇಂಥ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಏನು ಆಧಾರ ಇದೆ? ಮುಂದಿನ ಪ್ರಶ್ನೆ. ದೇವರನ್ನ ಒಪ್ಪೋದಿಲ್ಲ ಅನ್ನೋ ಜನ ಕಣ್ಣು ಮುಚ್ಚಿಕೊಂಡು ಹೇಳ ಮೊದಲ ಮಾತು ಅಂದ್ರೆ ದೇವರಿಲ್ಲ, ಕಣ್ಣಿಗೆ ಕಾಣೋದಿಲ್ಲ. ಎಂಥ ಹುಚ್ಚುತನ ಇದು ಅಂದ್ರೆ ಇವ್ರ ಮನಸ್ಸಿನ ಏನಿದೆ, ಒಂದು ವಸ್ತು ಇದ್ರೆ ಕಣ್ಣಿಗೆ ಕಾಣಲೇಬೇಕು ಅಂತೇಳಿ ಯಾರು ಹೇಳಿದ್ದಿದನ? ಒಂದು ಇರೋ ವಸ್ತು ಇಲ್ಲ ಕಣ್ಣಿಗೆ ಕಾಣಬೇಕು ಅಂತ ಯಾರು ಹೇಳಿದ್ದು? ಇವತ್ತು ಇರೋ ವಸ್ತುಗಳಲ್ಲಿ ರೂಪ ಇರೋ ವಸ್ತು ಒಂದೇ ಕಣ್ಣಿಗೆ ಕಾಣುತ್ತೆ, ಹೊರತು ಹೊಡೆದ್ರೆ ಕಣ್ಣಿಗೆ ಕಾಣೋದಿಲ್ಲ. ವಾಸನೆ ಕಣ್ಣಿಗೆ ಕಾಣೋದಿಲ್ಲ, ನಮಗೆ ಸ್ಪರ್ಶ ಜ್ಞಾನ ಕಣ್ಣಿಂದ ಬರೋದಿಲ್ಲ. ವಾಸನೆ ಜ್ಞಾನ ಎಲ್ಲ ಯೋಚನೆ ಮಾಡಿದರೆ ಒಂದು ಇಂದ್ರಿಯ ತನ್ನದೇ ಆದ ವಿಷಯವನ್ನು ಹೊಂದಿದೆ, ಅದರ ಪರಿಧಿಯನ್ನು ದಾಟಿ ಮುಂದೆ ಹೋಗ್ಲಿಕ್ಕೆ ಅದಕ್ಕೆ ಬರೋದಿಲ್ಲ. ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ತಮ್ಮದೇ ಆಗಿರತಕ್ಕಂಥ ಜ್ಞಾನ ಕ್ರಿಯೆಗಳನ್ನು ಇತಿಮಿತಿಯಲ್ಲೇ ಹೊಂದಿವೆ. ಅಂದಮೇಲೆ ಅವಕ್ಕೆ ಎಲ್ಲವನ್ನು ತೋರಿಸುವ ಶಕ್ತಿ ಇಲ್ಲಿದೆ. ಇರೋ ಎಲ್ಲವನ್ನು ನೋಡತಕ್ಕಂಥ ಶಕ್ತಿ ಜಗತ್ತಿನಲ್ಲಿ ಯಾವ ಪ್ರತ್ಯಕ್ಷಕ್ಕೂ ಇಲ್ಲ. ನಮ್ಮ ಕಣ್ಣು ಮೊದಲಾದ ಪ್ರತಿಯೊಂದು ಇಂದ್ರಿಯಕ್ಕೂ ಅತ್ಯಂತ ಇತಿಮಿತಿಗಳುಂಟು. ಅಂದಮೇಲೆ ಇವತ್ತಿರೋದೆಲ್ಲ ಕಾಣಬೇಕು ಅಂತ ಹೇಳಿದ್ಯಾರು? ಬರುವ ವಸ್ತುವೆ ದೂರ ಇದ್ದರೆ ನಮಗೆ ಕಾಣೋದಿಲ್ಲ, ತೀರ ಹತ್ರ ಇದ್ದರೂ ಕಾಣೋದಿಲ್ಲ. ಕಾಣಬೇಕಾದ ವಸ್ತು ತುಂಬ ದೂರ ಇದೆ ಕಾಣೋದಿಲ್ಲ, ತುಂಬ ಹತ್ರ ಇದೆ ಕಾಣೋದಿಲ್ಲ. ಮನುಷ್ಯ ತನ್ನ ಕಣ್ಣಿಗೆ ಹಚ್ಚಿಕೊಳ್ಳ ಕಾಡಿಗೆನೆ ತಾನು ನೋಡಲಾರ, ತುಂಬ ಹತ್ರ ಇದೆ. ದೇವರು ಅದಕ್ಕೆ ನಮಗೆ ಕಾಣೋದಿಲ್ಲ, ತುಂಬ ಹತ್ರ ಇದ್ದಾನೆ. ನಮ್ಮ ಜೀವನದ ಪ್ರತಿಯೊಬ್ಬ ಚೇತನ ಚೈತನ್ಯದೊಳಗೆ ಭಗವಂತ ಇದ್ದಾನೆ, ಅಷ್ಟು ಹತ್ತಿರ. ಇನ್ನು ದೂರ ದೂರ ತರಮ್ಯತ್ತು ತದೇ ವಾಂತಿಕ ಮಂತಿಕಾತ್, ಅವನು ತುಂಬ ಹತ್ರ ಇದ್ದಾನೆ ಕಾಣೋದಿಲ್ಲ, ತುಂಬ ದೂರ ಇದ್ದಾನೆ ಕಾಣೋದಿಲ್ಲ. ಮತ್ತೆ ಇನ್ನು ಯುಕ್ತಿಯಿಂದ ಎಲ್ಲವೂ ಕಾಣಬಹುದಲ್ಲ. ಯಾರು ಹೇಳ್ತಾರೆ ಯುಕ್ತಿ ಎಂಬುದು ಬುದ್ಧಿಯನ್ನು ಅವಲಂಬಿಸಿದೆ. ಯಾರ ಬುದ್ಧಿ ಪೂರ್ಣ ಇವತ್ತು? ಯಾರ ಬುದ್ಧಿಯೂ ಪೂರ್ಣ ಅಲ್ಲ. ಬುದ್ಧಿ ಇರೋದೇ ಭಗವಂತನ ಕೈಯಲ್ಲಿ. ಧಿಯೋ ಯೋನಃ ಪ್ರಚೋದಯಾತ್. ಸೀಮಿತ ಬುದ್ಧಿಯ ವ್ಯಕ್ತಿ ತನ್ನ ಬುದ್ಧಿ ಶಕ್ತಿಗೆ ತಕ್ಕಂತೆ ವಿಚಾರ ಮಾಡೋದರಿಂದ ಪೂರ್ಣ ವಿಚಾರವನ್ನು ಎಂದು ಸಾಧ್ಯ? ಆದ್ದರಿಂದ ಯಾವುದೇ ಯುಕ್ತಿಗೂ ಕೂಡ ಪೂರ್ಣವಾಗಿ ಎಲ್ಲವನ್ನೂ ತಿಳ್ಕೊಳ್ಳೋ ಶಕ್ತಿ ಇಲ್ಲ ಅಂದಮೇಲೆ ಇನ್ನು ದೇವರು ನ್ಯಾಯ ತಿಳ್ಕೊಳ್ತಾನೆ. ಆದ್ದರಿಂದ ಗಾಡ್ ಈಸ್ ಬಿಯಾಂಡ್ ರೀಸನಿಂಗ್. ಭಗವಂತ ಅನುಮಾನಕ್ಕೆ ಅತೀತ, ಪ್ರತ್ಯಕ್ಷಕ್ಕೆ ಅತೀತ. ಅಂದ್ರೆ ಇರುವ ವಸ್ತು ಹೌದು, ಈ ಪ್ರಮಾಣಗಳಿಗೆ ಸಿಗದೇ ಇರತಕ್ಕಂಥ ವಸ್ತುವು ಹೌದು. ಯುಕ್ತಿ ನಮ್ಮ ನಿತ್ಯ ಜೀವನದಲ್ಲೇ ಸಮಗ್ರತೆಯನ್ನು ಹೊಂದಿಲ್ಲ. ಎಷ್ಟೋ ಸರ್ತಿ ನೋಡ್ತೇವೆ ಯುಕ್ತಿಯನ್ನು ನೋಡಲಿಕ್ಕೆ ಹೊರಟು ಮೋಸ ಆಗೋ ಸಂಭವ ಉಂಟೇ ಉಂಟು. ಒಂದು ಸಾಮಾನ್ಯವಾಗಿ ಆಲದ ಹಣ್ಣನ್ನು ನೋಡ್ತಾನೆ, ಚಿಕ್ಕ ಹಣ್ಣು ದೊಡ್ಡ ಮರ, ಅವನಿಗೆ ಆಶ್ಚರ್ಯವಾಗುತ್ತೆ, ಅಬ್ಬ ಇಷ್ಟು ದೊಡ್ಡ ಮರದಲ್ಲಿ ಎಷ್ಟು ಚಿಕ್ಕ ಹಣ್ಣು ಇದೆ. ಹಾಗೆ ಯೋಚನೆ ಮಾಡ್ತಾ ಹೊರಟ, ಎಲ್ಲ ಕುಂಬಳಕಾಯಿ ಕಂಡ, ಓ ಯೋಚನೆ ಮಾಡ್ದ ಈ ಕುಂಬಳಕಾಯಿ ಎಲ್ಲಿ ಬಿಟ್ಟಿರಬೇಕು, ಇನ್ನು ಬೆಳೆದಿರತಕ್ಕಂಥ ವಸ್ತು ಮರ ಯಾವ್ದಿರಬೇಕು ಅಂತ ಯೋಚನೆ ಮಾಡ್ತ ನೋಡಿದ್ದ. ಚಿಕ್ಕ ಆಲದ ಹಣ್ಣು ದೊಡ್ಡ ದೊಡ್ಡ ಮರದಲ್ಲಿದೆ. ಈ ಕುಂಬಳಕಾಯಿ ಅಂತ ದೊಡ್ಡ ಕಾಯಿ ಎಷ್ಟು ದೊಡ್ಡ ಮರದಲ್ಲಿ ಬಿಟ್ಟಿರಬೇಕು ಅಂತ ಯೋಚನೆ ಮಾಡಿದರೆ, ನಾವು ಬರೀ ಲೆಕ್ಕ ಹಾಕಿದರೆ ಎಲ್ಲೆಲ್ಲೋ ಇಂಟಿಗ್ರೇಷನ್ ಮಾಡಿದ್ರೆ ಎಲ್ಲೋ ಹೋಗಿಬಿಡುತ್ತೆ. ಅದು ವಸ್ತುಸ್ಥಿತಿ ಹಾಗಿಲ್ಲೇ ಇಲ್ಲ. ಕುಂಬಳಕಾಯಿ ಬೆಳೆದಿರತಕ್ಕಂಥದ್ದು ಮರನೇ ಅಲ್ಲ, ಬರೀ ಒಂದು ಬಳ್ಳಿ ಮಾತ್ರ. ಅಂದರೆ ಇಷ್ಟು ದೊಡ್ಡ ಕಾಯಿಗೆ ಚಿಕ್ಕ ಬಳ್ಳಿ ಆಸರೆ, ಅಷ್ಟು ದೊಡ್ಡ ಚಿಕ್ಕ ಹಣ್ಣು ದೊಡ್ಡ ಮರ. ನಮ್ಮ ಬುದ್ಧಿಶಕ್ತಿ ಇಲ್ಲೇ ಭಗವಂತ ಸೋಲನ್ನು ತೋರಿಸ್ತಾ ಇದ್ದಾನೆ. ಅಂದಮೇಲೆ ತರ್ಕ ಯಾವಾಗಲೂ ಕೂಡ ಪೂರ್ಣವಾಗಲಿಕ್ಕೆ ಸಾಧ್ಯವೇ ಇಲ್ಲ. ತರ್ಕದ ಮುಖ ಏನನ್ನೂ ಸಾಧಿಸಲಿಕ್ಕೆ ಬರುತ್ತೆ ಕುಯುಕ್ತಿ ಮಾಡಿ, ಆದ್ರಿಂದನೇ ಏನನ್ನೂ ಸಾಧಿಸಲಿಕ್ಕೂ ಬರೋದಿಲ್ಲ ಅನ್ನೋದರ ಮಿತಿ. ಈ ದೃಷ್ಟಿಯಲ್ಲಿ ತರ್ಕ ಅತ್ಯಂತ ಸೀಮಿತವಾದ ಪ್ರಮಾಣ. ಅದನ್ನು ನಾವು ಅನುಮಾನ ಅಂತಾನೆ ಅದಕ್ಕೆ ಹೆಸರು, ಡಿಪೆಂಡೆಂಟ್ ಪ್ರೂಫ್. ಅದು ಸ್ವತಂತ್ರವಾಗಿ ಪ್ರಮಾಣವಾಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಹಾಗಿದ್ರೆ ದೇವರನ್ನ ಅಲ್ಲಗಡೆಯವನು ಕಣ್ಣಿಗೆ ಕಾಣೋದಿಲ್ಲ, ಯುಕ್ತಿಗೆ ತಿಳಿಯೋದಿಲ್ಲ ಅಂದ್ರೆ ದೇವರಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನನ್ನ ಕಣ್ಣಿಗೆ ಕಂಡಿಲ್ಲ ಅಂತ ಅಷ್ಟು ಹೇಳಿ ತಪ್ಪಲ್ಲ, ನನ್ನ ಬುದ್ಧಿ ನಿಲ್ಕೋದಿಲ್ಲ ಅಂತ ಹೇಳಿ ತಪ್ಪಲ್ಲ. ಅದವನ ಮಿತಿ ಮಿತಿಯನ್ನು ತೋರಿಸುತ್ತೆ ಹೊರತು ದೇವರ ಅಸ್ತಿತ್ವಕ್ಕೆ ಧಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ದೇವರಿದ್ದಾನೆ ತಿಳ್ಕೊಳ್ಳೋದು ಹೇಗೆ? ಅದಕ್ಕೆ ಹೇಳ್ತಾರೆ ಅದಕ್ಕೊಂದು ಆಧಾರ ಬೇಕು, ಇದ್ದೇ ಇದೆ. ಈ ಆಗಮ ಅಂದ್ರೆ ಪ್ರಮಾಣಗಳು ಅಂದ್ರೆ ದೊಡ್ಡ ಆಗಮನೇ ಅದಕ್ಕೆ ಪ್ರಮಾಣ, ವೇದಾದಿ ಶಾಸ್ತ್ರಗಳು ಪ್ರಮಾಣ. ಆಗ ಮನುಷ್ಯ ಪ್ರಶ್ನೆ ಮಾಡ್ತಾನೆ, ಇವತ್ತು ಎಷ್ಟೋ ಆಗಮಗಳುಂಟು, ಎಷ್ಟೋ ಮತದವರ ಶಾಸ್ತ್ರಗಳಿದೆ, ಅವನ್ನೆಲ್ಲ ನಂಬೋದಾದ್ರೆ ಏನೇನೋ ತಪ್ಪು ಕಲ್ಪನೆ ಬರುತ್ತೆ. ಅದೇ ರೀತಿ ವೇದಗಳನ್ನು ಕೂಡ ನಾವು ನಂಬದೇ ಇರಬಹುದಲ್ಲ ಅಂತ ಕೇಳಿದರೆ ಆ ಮಾತು ಹೇಳೋದಕ್ಕೆ ಬರೋದಿಲ್ಲ. ಬೇರೆ ಆಗಮಗಳಿಗೂ, ಯಾವುದೇ ಒಂದು ಪುರುಷೇ ಆಗಮಕ್ಕೂ ಪುರುಷಕೃತ ಆಗಮಕ್ಕೂ ವೇದಗಳಿಗೂ ತುಂಬ ವ್ಯತ್ಯಾಸ ಇದೆ. ಪುರುಷಕೃತ ಆಗಮಗಳೆಲ್ಲ ಅನಿತ್ಯ, ವೇದಗಳು ನಿತ್ಯ. ನಿತ್ಯವಾದ ಆಗಮದಿಂದ ಎಂದೂ ಸಹ ಸುಳ್ಳು ವಿಷಯ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅದನ್ನು ಬರೆದವರು ಯಾರೂ ಅಲ್ಲ, ನಿತ್ಯ ಆಗಮ. ಒಬ್ಬ ವ್ಯಕ್ತಿ ಒಂದು ಕೃತಿಯನ್ನು ಬರೆದಾಗ ಅವನ ದೋಷ, ಅವನ ಇತಿಮಿತಿಗಳೆಲ್ಲ ಅವನ ಕೃತಿಯಲ್ಲಿ ಪ್ರತಿಬಿಂಬಿತವಾಗುತ್ತೆ. ಆದರೆ ಒಬ್ಬ ವ್ಯಕ್ತಿ ಹಾಲು ತಂದು ಮಾಡಿದಾಗ ಅವನ ಪಾತ್ರೆಯ ತಪ್ಪುಗಳೆಲ್ಲ ಸೇರಿಕೊಂಡು ಹಾಲಿನಲ್ಲ ದೋಷ ಬರಬಹುದು. ನೇರವಾಗಿ ಹಸುವಿನಿಂದಲೇ ಹಾಲು ಬಂದಾಗ ಅದರ ಪರಿಶುದ್ಧಿ ಎಂಬುದು ಪ್ರಶ್ನಾತೀತವಾಗಬೇಕು. ಆ ರೀತಿಯಲ್ಲಿ ನಿತ್ಯ ಆಗಮ ಅನ್ನೋದು ಅಪೌರುಷೇಯ ಆಗಮ, ಅದರಲ್ಲಿ ಸುಳ್ಳು ಬರಲಿಕ್ಕೆ ಮೋಸ ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಆದ್ದರಿಂದ ಅದರಲ್ಲಿ ಬಂದಿರತಕ್ಕಂಥ ವಿಚಾರ ಸುಳ್ಳು ಅಂತ ಸಾಧಿಸಲಿಕ್ಕೆ ಯಾರಿಗೂ ಸಾಧ್ಯವೂ ಆಗಿಲ್ಲ. ಆದ್ದರಿಂದ ಅದು ಸತ್ಯವನ್ನೇ ಹೇಳ್ತಾ ಇದೆ. ಆದ್ದರಿಂದ ಭಗವಂತನನ್ನು ಒಪ್ಪಲೇಬೇಕು. ಓಂ ಶಾಸ್ತ್ರ ಯೋನಿತ್ವಾತ್ ಓಂ. ಭಗವಂತ ಆಗಮ ಪ್ರತಿಪಾದ್ಯ, ಆಗಮ ವೇದ್ಯ, ಸಚ್ಛಾಸ್ತ್ರ ವೇದ್ಯ, ಸದಾಗಮೈಕ ವಿಜ್ಞೇಯ. ಈ ಮಾತುಗಳಲ್ಲಿ ದೇವರನ್ನ ಶಾಸ್ತ್ರ ಒಪ್ಪುವ ಪ್ರತಿಯೊಬ್ಬರು ಒಪ್ಪಲೇಬೇಕು, ಶಾಸ್ತ್ರನೂ ಒಪ್ಪಲೇಬೇಕು. ಇವತ್ತು ನಿತ್ಯ ಜೀವನದಲ್ಲೇ ಒಂದು ಆಗಮವನ್ನು ಒಪ್ಪೇ ಒಪ್ಪುತ್ತೇವೆ ನಾವು. ಇವತ್ತು ಆಗಮ ಶಬ್ದ ಪ್ರಪಂಚ ತೆಗೆದ್ರೆ ನಮ್ಮ ಜೀವನದ ಸ್ಥಿತಿ ಏನಾಗುತ್ತೆ ಯೋಚನೆ ಮಾಡಿ. ನಮ್ಮ ನಿತ್ಯ ಜೀವನದಲ್ಲೇ ಆಗಮವನ್ನು ತೆಗೆದುಹಾಕಿಬಿಟ್ರೆ ಮನುಷ್ಯ ಆದಿಮಾನವನಂತೆ ಆಗಿಬಿಡ್ತಾನೆ, ಅವನ ಕಮ್ಯುನಿಕೇಷನ್ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಅಂದ ಮೇಲೆ ಇವರು ನಿರಕ್ಷರ ಕುಕ್ಷಿ, ಸಾಕ್ಷರತೆಯ ಪ್ರಭಾವ ಹೇಗೆ ಅರ್ಥ ಮಾಡಿಕೊಳ್ಳಲಾರ, ಸದಾಗಮಗಳ ಅಸ್ತಿತ್ವವನ್ನು ಅರಿಯಲಾರದ ವ್ಯಕ್ತಿ ನಿಜವಾದ ಅರ್ಥದಲ್ಲಿ ಆಗಮ ಪ್ರಪಂಚದ ಹಿರಿಮೆಯನ್ನು ತಿಳಿಯಲಿಕ್ಕೆ ಅಸಮರ್ಥನಾಗ್ತಾನೆ. ಈ ದೃಷ್ಟಿ ಯೋಚನೆ ಕುರುಡನಿಗೆ ಸೂರ್ಯನಂಥ ವಸ್ತುವೇ ಕಾಣೋದಿಲ್ಲ, ಸಣ್ಣ ಪುಟ್ಟ ವಸ್ತು ಅಲ್ಲ, ಸೂರ್ಯನಂಥ ವಸ್ತು ಕಾಣೋದಿಲ್ಲ. ಆ ಕಂಡಿದ್ರೆ ಮಾತ್ರ ಅದು ಹೇಗೆ ಸಾಧ್ಯನೋ, ಹುಟ್ಟು ಕುರುಡನಿಗೆ ಎಂದೂ ಸಹ ಒಂದು ರೂಪವನ್ನು ಅಲ್ಲಗಳೆಯುವ ಶಕ್ತಿ ಇಲ್ಲ, ಅದನ್ನು ಇದೆಯಿಂದ ಸಾಧನೆ ಮಾಡೋ ಶಕ್ತಿಯೂ ಇಲ್ಲ. ಕಾರಣ ಆ ಇಂದ್ರಿಯವೇ ಅವನಿಗಿಲ್ಲ. ಮತ್ತು ಆಗಮ ಒಪ್ಪದೇ ಇದ್ದವನಿಗೆ ದೇವರ ಬಗ್ಗೆ ಯಾವ ಮಾತಾಡೋ ಅಧಿಕಾರವೇ ಬರೋದಿಲ್ಲ. ಆಗಮ ಒಪ್ಪಿ ನಿತ್ಯಾಗಮವಾದ ವೇದವನ್ನು ಒಪ್ಪಿದಾಗ ಯಾವ ಸಂಶಯಕ್ಕೂ ಅವಕಾಶವಿಲ್ಲದೆ ಭಗವಂತ ಇದ್ದಾನೆ, ಅವನು ಸಾಮಾನ್ಯನಲ್ಲ. ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃ ಮಾತ್ರ ಗತಿ, ವಿಶ್ವದ ಸ್ವಾಮಿ, ವಿಶ್ವದ ಗುರು, ವಿಶ್ವಯ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ಮಾಡತಕ್ಕಂಥ ವ್ಯಕ್ತಿ ಆತ ಅನ್ನೋ ಸ್ಪಷ್ಟ ಚಿತ್ರ ಬರುತ್ತೆ. ಎದುರು ವಾದ ಉಂಟು, ಇಲ್ಲ ನಾವು ಕಣ್ಣಿಗೆ ಕಂಡದ್ದರ ಹೊರತು ಭೇದವನ್ನು ಒಪ್ಪೋದೇ ಇಲ್ಲ, ಇದು ನಾಸ್ತಿಕ್ಯವಾದದ ಒಂದು ಮುಖ ಇದು. ಅದಕ್ಕೆ ಹೇಳ್ತಾರೆ ತಪ್ಪು ತಿಳ್ಕೊಂಡಿದ್ದೀರಿ, ಎಷ್ಟು ವಿಚಾರ ಇದೆ ನಮ್ಮ ಕಣ್ಣಿಗೆ ಅತೀತವಾಗಿ, ನಮ್ಮ ತಿಳುವಳಿಕೆಗೆ ಭೌತಿಕ ಜ್ಞಾನಕ್ಕೆ ಮೀರಿ ಎಷ್ಟಿದೆ. ಜಾತಿ ಸ್ಮೃತಿ ಅಯಸ್ಕಾಂತ ಮನುಷ್ಯನಿಗೆ ಎಷ್ಟೋ ಜನಗಳಲ್ಲಿ ನಾವು ಜನ್ಮಾಂತರ ಸ್ಮರಣೆಯನ್ನು ಕಾಣುತ್ತೇವೆ, ಎಲ್ಲರಲ್ಲೂ ಕಾಣೋದಿಲ್ಲ. ಕಂಡಿದ್ದು ಹೇಗೆ ಅಂತ ನಮಗೆ ಹೇಳೋದಕ್ಕೆ ಇವತ್ತು ಸಾಧ್ಯ ಆಗಿಲ್ಲ. ಅಯಸ್ಕಾಂತ ಇದೆ, ಬೇರೆ ಯಾವುದರಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ವಿಶಿಷ್ಟ ಶಕ್ತಿ ಅದರಲ್ಲಿದೆ, ಮತ್ತು ಅದು ಕೆಲವು ವಸ್ತುಗಳನ್ನು ತನ್ನ ಹೇಳಿ ಎಳೆಯುತ್ತೆ. ಇದು ಬೇರೆದು ಎಲ್ಲೂ ಕಾಣೋದಿಲ್ಲ. ಅಂದಮೇಲೆ ಅದನ್ನು ನಾವು ಹೊರಗಿನ ಯಾವುದೇ ಒಂದು ರೀತಿಯ ಸಾಧನದಿಂದ ವಿವರಿಸಲಿಕ್ಕಾಗದೇ ಇರತಕ್ಕಂಥ ಒಂದು ಹಿರಿಮೆಯನ್ನು ನಾವು ಕಾಣುತ್ತೆ. ಅದೇ ರೀತಿಯಲ್ಲಿ ದೇಹ ಇದೆ, ಓಡಾಡಿಕೊಂಡು ಸುಖವಾಗಿದ್ದಾನೆ, ಆದರೆ ಸತ್ತೋಗಿದ್ದಾನೆ. ಆ ದೇಹ ಕೊಳೆಯಲು ಪ್ರಾರಂಭವಾಗುತ್ತೆ. ಜೀವಂತ ದೇಹ ಕೊಳೆಯೋದಿಲ್ಲ, ಆದರೆ ಜೀವ ಇಲ್ಲದ ದೇಹ ಕೊಳೆಯುತ್ತೆ. ಅಂದಮೇಲೆ ದೇಹ ಎದುರಿಗಿದ್ದೇ ಇದೆ, ಮೊದಲು ಇತ್ತು ಸತ್ತ ಮೇಲೂ ಇದೆ, ಆದರೆ ಮೊದಲಿದ್ದ ರೀತಿಗೂ ಈಗಿದ್ದ ಎಷ್ಟು ವ್ಯತ್ಯಾಸ ಇದೆ. ಅವನಿಗೆ ಬಾಯಾರಿಕೆ ಎಲ್ಲ ಉಂಟು, ಮೃತದೇಹಕ್ಕೆ ಅದು ಯಾವುದೂ ಇಲ್ಲವೇ ಇಲ್ಲ. ಅಂದಮೇಲೆ ನಾವು ನಾಸ್ತಿಕ್ಯವಾದವನ್ನು ಮುಂದಿಟ್ಟರೆ ಇದಕ್ಕೆ ಯಾವುದಕ್ಕೂ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನಾಸ್ತಿಕ್ಯವಾದೋ ಯುಜ್ಯತೆ ಅಂತ ಹೇಳಿದೆ. ನಾಸ್ತಿಕ್ಯವಾದಕ್ಕೆ ಅವಕಾಶವೇ ಇಲ್ಲ. ನಮ್ಮ ಕಣ್ಣಿಗೆ, ನಮ್ಮ ಶಕ್ತಿಗೆ, ನಮ್ಮ ಬುದ್ಧಿಗೆ ಎಲ್ಲ ಘಟಕದ್ದು ಎಷ್ಟಿದೆ ಅದನ್ನು ಒಪ್ಪಿಕೊಳ್ಳೋದು ಪ್ರಾಮಾಣಿಕತೆ. ಅದು ನಮ್ಮಲ್ಲಿ ಎಲ್ಲವನ್ನೂ ತಿಳಿದಿದ್ದೇವೆ ಅನ್ನೋ ಭ್ರಮೆಗೆ ನಾವು ಒಳಗಾದವನು ಮಾತ್ರ ಇಂಥ ವಾದಗಳನ್ನು ಮುಂದಿಡಬಲ್ಲ, ನಾಸ್ತಿಕ್ಯವನ್ನು ಮುಂದಿಡಬಲ್ಲ. ಯಾವನಿಗೆ ತನ್ನ ಬುದ್ಧಿ ಇತಿಮಿತಿಗಳ ಒಂದು ಅರಿವಿದೆ ಅವನಿಂದ ಮಾತಾಡಕ್ಕೆ ಸಾಧ್ಯವೇ ಇಲ್ಲ. ಈ ದೃಷ್ಟಿಯಲ್ಲಿ ಭಗವಂತನ ಚಿತ್ರ. ಇನ್ನೊಂದು ಯೋಚನೆ ಮಾಡಿ, ಭಗವಂತನನ್ನ ಶಾಸ್ತ್ರ ವರ್ಣನೆ ಮಾಡಬೇಕಾದ್ರೆ ಅವನನ್ನ ಮೂಲ ಕಾರಣ ಅಂತ ಹೇಳಿದೆ. ಇದು ಹೊಸ ವಿಚಾರ ನಮ್ಮ ಜೀವನದಲ್ಲಿ ಅನುಭವಿಸಬಹುದು. ಮೂಲ ಕಾರಣ ಭಗವಂತ, ಸೆಕೆಂಡರಿ ಕಾಸಸ್ ಬೇರೆ, ಪ್ರೈಮರಿ ಕಾಸ್ ಬೇರೆ. ಒಂದು ಕೊಲೆಯಾದ ವ್ಯಕ್ತಿಯನ್ನ ಬಗ್ಗೆ ವರದಿ ಬರುತ್ತೆ, ಹಾಗಿದ್ರೆ ಕೊಲೆಯಾಗಿದ್ದು ಹೇಗೆ ಯೋಚನೆ ಶುರುವಾಯಿತು. ಅಲ್ಲಿ ಹೇಳಿದ ಅವನು ಚಾಕುವಿನಿಂದ ಇರಿಯಲ್ಪಟ್ಟು ಸತ್ತಿದ್ದಾನೆ, ಒಂದು ಕಾರಣ ಸಿಕ್ತೀಗ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳಿತು ಅವನು ಚಾಕುವಿನಿಂದ ಇರಿಯಲ್ಪಟ್ಟು ಸತ್ತಿದ್ದಾನೆ, ಒಂದು ಕಾರಣ ಚಾಕುವಿನಿಂದ ಇರಿಯಲ್ಪಟ್ಟಿತ್ತು. ನ್ಯಾಯಾಲಯಕ್ಕೆ ಹೋಯ್ತು, ಮರಣೋತ್ತರದನ್ನು ಇಟ್ಕೊಂಡ್ರು. ಒಂದು ಕಾರಣ ಸಿಕ್ತು ಅಂದ್ರೆ ಸುಮ್ಮನಾಗೋದಿಲ್ಲ. ಯಾಕೆ, ಆ ಚಾಕುವಿನಿಂದ ಕೊಲ್ಲಲ್ಪಟ್ಟಿದ್ದು ನಿಜ, ಆದರೆ ಚಾಕು ತಾನಾಗಿ ಬಂದು ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಚಾಕು ತಾನಾಗಿ ಕೊಲ್ಲು ಬಂದಕ್ಕೆ ಸಾಧ್ಯ ಇಲ್ಲ. ಜಡ ಪದಾರ್ಥ ಅವನು ಪ್ರಯೋಗ ಮಾಡಿರಲೇಬೇಕು. ಅದು ಪ್ರಯೋಗ ಮಾಡಿದವನು ಯಾರು? ಅವನು ಯಾತರಿಂದ ಸತ್ತ ಅನ್ನೋ ವಿಚಾರ ವೈದ್ಯಕೀಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಿತ್ತು. ಆದರೆ ಯಾರಿಂದ ಸತ್ತ, ಚಾಕು ಯಾರು ಪ್ರಯೋಗ ಮಾಡಿದ್ದು ಅನ್ನೋ ವಿಚಾರ ನ್ಯಾಯಾಲಯದ ಪರಿಧಿಗೆ ಸಂಬಂಧಪಟ್ಟಿತ್ತು. ಅವನು ತೀರ್ಮಾನ ಮಾಡಿ ವ್ಯಕ್ತಿಗೆ ಶಿಕ್ಷೆ ಕೊಡ್ತಾನೆ ಹೊರತು ಜಡವಸ್ತುವಿಗೆ ಶಿಕ್ಷೆ ಕೊಡೋದಿಲ್ಲ. ಇವತ್ತು ವಿಜ್ಞಾನದ ರೀತಿ ಇರಿ, ಇವತ್ತು ವೈದ್ಯನ ಮರಣೋತ್ತರ ವರದಿಯಂತೆ ವಿಜ್ಞಾನ ಹೌ ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ಒಂದು ವಸ್ತು ಹೇಗೆ ನಡೆಯುತ್ತೋ ಅಂತ ಎಕ್ಸ್ಪ್ಲೇನ್ ಮಾಡೋದು ವಿಜ್ಞಾನ. ಅದು ಯಾಕೆ ನಡೆಯುತ್ತೋ, ಯಾರಿಂದ ನಡೆಯುತ್ತೋ ಅಂತ ಹೇಳೋದು ತತ್ವಜ್ಞಾನ. ಅಂದರೆ ಈ ಹೌ ಅನ್ನೋದನ್ನು ಆನ್ಸರ್ ಮಾಡೋದು ವಿಜ್ಞಾನ, ವೈ ಅನ್ನೋ ಪ್ರಶ್ನೆಯನ್ನು ಆನ್ಸರ್ ಮಾಡೋದು ತತ್ವಜ್ಞಾನ. ಅಂದಮೇಲೆ ಎರಡಕ್ಕೂ ಸಹ ವಿರೋಧದ ಪ್ರಶ್ನೆ ಇಲ್ಲ. ಇದು ಇನ್ನೊಂದಕ್ಕೂ ಉತ್ತರ. ವಿಜ್ಞಾನ ಓದಿದವನು ತತ್ವಜ್ಞಾನ ಒಪ್ಪಬೇಕಿಲ್ಲ, ದೇವರನ್ನು ಒಪ್ಪಬೇಕಿಲ್ಲ ಅನ್ನೋ ಒಂದು ಭ್ರಮೆ ಅನೇಕರಿಗೂ. ಆ ಪ್ರಶ್ನೆ ಅಸಂಗತ. ವಿಜ್ಞಾನಕ್ಕೂ ತತ್ವಜ್ಞಾನಕ್ಕೂ ಪರಸ್ಪರ ವಿರೋಧದ ಪ್ರಶ್ನೆ ಇಲ್ಲ. ವಿಜ್ಞಾನದ ಒಂದು ವ್ಯಾಪ್ತಿಯೇ ಬೇರೆ, ತತ್ವಜ್ಞಾನದ ವ್ಯಾಪ್ತಿಯೇ ಬೇರೆ. ವಿಜ್ಞಾನದ ವ್ಯಾಪ್ತಿ ಭೌತಿಕ ಪ್ರಪಂಚಕ್ಕೆ ಸೀಮಿತ, ತತ್ವಜ್ಞಾನ ಅತೀಂದ್ರಿಯ ಪ್ರಪಂಚಕ್ಕೆ ಮುಂದೆ ವ್ಯಾಪ್ತವಾಗೋದ್ರಿಂದ ಅವೆರಡಕ್ಕೂ ಕ್ಲಾಸ್ಪರ ಸಂಬಂಧ ಇಲ್ಲ. ನೆಲನೆಲ್ಲೋಡತಕ್ಕಂಥ ಬಸ್ಸು ಕಾರುಗಳಿಗೆ ಈ ಪ್ಲೇನಿನ ಬಗ್ಗೆ ವಿವಾದ ಬರೋ, ಟ್ರಾಫಿಕ್ ಜಾಮ್ ಆಗೋ ಪ್ರಸಂಗ ಬರೋದಿಲ್ಲ. ತತ್ವಜ್ಞಾನದ ವ್ಯಾಪ್ತಿ ತುಂಬಾ ಅಪೂರ್ವವಾದದ್ದು. ಆದ್ದರಿಂದ ಸೈನ್ಸ್ಗೂ ಫಿಲಾಸಫಿಗೂ ವಿರೋಧ ಅಂತ ಯಾರೋ ತಿಳ್ಕೊಂಡಿದ್ರೆ ಅವರಿಗೆ ಸೈನ್ಸೂ ಗೊತ್ತಿಲ್ಲ, ಫಿಲಾಸಫಿನೂ ಗೊತ್ತಿಲ್ಲ ಅಂತ ಹೇಳಬೇಕೆ ಹೊರತು ವಿರೋಧದ ಅರ್ಥ ಅದು ಸಾಧ್ಯವೇ ಇಲ್ಲ. ಈ ವಿರೋಧ ಯಾರ ಬಗ್ಗೆ? ಈ ಕಾಲ್ಪನಿಕ ದೇವರುಗಳ ಬಗ್ಗೆ ವಿಜ್ಞಾನದ ವಿರೋಧ ಉಂಟು. ವಿಚಾರವಾದಿಗಳು ಖಂಡನೆ ಮಾಡತಕ್ಕಂತಹ ದೇವರ ಬಗ್ಗೆ ನಾವು ಈ ಕಾಲ್ಪನಿಕ ದೇವರು ಅಂತ ತಿಳಿಬೇಕೆ ಹೊರತು ತತ್ವಜ್ಞಾನದ ದೇವರಲ್ಲ. ಇದು ಬಹಳ ಮುಖ್ಯವಾದ ಮಾತು. ಇನ್ನು ದೇವರು ಎಲ್ಲಿದ್ದಾನೆ ಅಂತ ಹೇಳಿದ್ರೆ ದೇವರು ನಮ್ಮ ಜೊತೆಗೇ ಇದ್ದಾನೆ. ಭಾರಿ ವಿಷಯ ಇದು. ತ್ವಾ ಸುಪರ್ಣ ಉಪನಿಷತ್ತೇ ನಮ್ಮ. ಇವತ್ತು ಕರೆಂಟು ಟಿ ವಿಯಲ್ಲಿ ಎಲ್ಲಿರುತ್ತೆ, ಅದ್ರ ಜೊತೆಗೇ ಇರುತ್ತೆ. ಟಿ ವಿಯಲ್ಲಿ ಫ್ರಿಡ್ಜಲ್ಲಿ ಎಲ್ಲಿರುತ್ತೆ, ಜೊತೆಗೇ ಇರುತ್ತೆ. ಜೀವರ ಜೊತೆಗೆ ಭಗವಂತ ತಾನೇ ಇದ್ದಾನೆ. ಎಷ್ಟು ಆಶ್ಚರ್ಯ! ಜೀವ ಬೇರೆ, ದೇವ ಬೇರೆ, ಕರೆಂಟ್ ಬೇರೆ, ಆ ಇನ್ಸ್ಟ್ರೂಮೆಂಟ್ ಬೇರೆ, ಟಿ ವಿ ಮೊದಲಾದವುಗಳು. ಜೊತೆಗಿರುವುದು ನಿಜ, ಆದರೆ ಕರೆಂಟ್ ಇಲ್ಲದೆ ಹೋದ್ರೆ ಹೇಗೆ ಫಂಕ್ಷನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲವೋ, ಹಾಗೆ ಭಗವಂತನ ದಯೆ ಇಲ್ಲದೆ ಹೋದರೆ ಇದ್ಯಾವುದು ಫಂಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಅವರ ವಿಶಿಷ್ಟವಾದಂಥ ಕಲ್ಪನೆ. ಅಂದರೆ ದೇವರು ಇದ್ದಾನೆ, ಎಲ್ಲ ಕಡೆ ಇದ್ದಾನೆ, ನಮ್ಮ ಜೊತೆಗಿದ್ದಾನೆ, ಪ್ರತಿಯೊಬ್ಬರ ಜೊತೆಗಿದ್ದಾನೆ ಅನ್ನೋ ವ್ಯಾಪ್ತಿಯನ್ನು ನಾವೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವರ ವಿಶಿಷ್ಟವಾದಂಥ ಮುಖದ ಒಂದು ವಿವರಣೆಯನ್ನು ನಾವು ಕಾಣುತ್ತೆ. ಇನ್ನೂ ಹೇಳ್ತಾರೆ, ಕಣ್ಣಿಗೆ ಕಾಣೋದಿಲ್ಲ, ದೇವರಿಲ್ಲ ಅನ್ನೋ ಮಾತು ನೆಗೆಟಿವ್ ಆರ್ಗ್ಯುಮೆಂಟ್. ಇಂಥ ನೇತಿ ಆತ್ಮಕವಾದ ಉತ್ತರದಿಂದ ಎಂದೂ ನಾವು ಸಿದ್ಧಾಂತವನ್ನು ಹೇಳೋದಕ್ಕೆ ಬರೋದಿಲ್ಲ. ಇನ್ನು ಯೋಚನೆ ಮಾಡಿ, ದೇವರು ಸೃಷ್ಟಿ ಮಾಡಿದ ಅಂತ ಹೇಳಿದಾಗ ಎಂಥ ಸೃಷ್ಟಿ ಅದು? ಈ ಸಾಮಾನ್ಯ ಸೃಷ್ಟಿಯಲ್ಲ. ಮೈಮೇಲೆ ಒಂದು ಹನಿ ನೀರು ಬಿದ್ದಾಗ ತಕ್ಷಣ ಹುಡುಕ್ತೇವೆ, ಓ ಯಾರು ಚೆಲ್ಲಿದ್ರು ಅಂತ ನೋಡ್ತೇವೆ. ಒಂದು ಹನಿ ನೀರು ಬಿದ್ದಾಗ ಅದಕ್ಕೊಂದು ಕಾರಣ ಇರಬೇಕು ಅಂತ ಹೇಳ್ತೇವೆ. ನಹಿ ಕಾರ್ಯಂ ಅಕಾರಣಂ. ಒಂದು ಹನಿ ನೀರು ಬಿದ್ದಾಗ ಕಾರಣ ಹುಡುಕ್ತಿರಲ್ಲ. ಎಷ್ಟು ಮಳೆ ಬರುತ್ತೆ ಇದಕ್ಕೊಂದು ಕಾರಣ ಬೇಡವ? ಎಷ್ಟು ನದಿ ಹರಿಯುತ್ತೆ ಅದೊಂದು ಕಾರಣ ಬೇಡವ? ಇವತ್ತು ವಿಜ್ಞಾನ ಓದಿದ ವ್ಯಕ್ತಿ ಇವತ್ತು ಅದೇ ಮಾಡುತ್ತೆ ಅಂತ ಹೇಳಿದರೆ ಎಷ್ಟು ಅದು ಒಂದು ಅರ್ಥವಿಲ್ಲದ ವಾದ. ಅದು ವಿಜ್ಞಾನ ಹೇಳುತ್ತೆ, ಮ್ಯಾಟರ್ಗೆ ಜಡವಸ್ತುವಿಗೆ ಸೆಲ್ಫ್ ಫಂಕ್ಷನಿಂಗ್ ಕೆಪಾಸಿಟಿ ಇಲ್ಲ, ಅಂದರೆ ಸ್ವತಃ ಪ್ರವೃತ್ತಿ ಇಲ್ಲ ಅಂತ ಹೇಳಿದ ವಿಜ್ಞಾನ ಪ್ರಕೃತಿ ತಾನೇ ಎಲ್ಲ ಮಾಡುತ್ತೆ ಅನ್ನೋ ವಾದವನ್ನು ಮುಂದಿಟ್ಟರೆ ಯಾರು ಒಪ್ತಾರೆ ಅದನ್ನು? ಆದರೆ ವಿಜ್ಞಾನ ಆ ರೀತಿ ಹೇಳೋದಿಲ್ಲ, ಗಮನಿಸಬೇಕು. ವಿಜ್ಞಾನ ಒಪ್ಪಿರೋ ಒಂದು ತತ್ವ ಅಂದರೆ ಈ ಜಗತ್ತಿನಲ್ಲಿ ಮ್ಯಾಥಮೆಟಿಕಲ್ ಪರ್ಫೆಕ್ಷನ್ ಇದೆ, ಗಣಿತದ ಒಂದು ಪರಿಪೂರ್ಣತೆ ಇದೆ, ಲೆಕ್ಕಾಚಾರದ ಪರಿಪೂರ್ಣತೆ ಇದೆ ಅಂತ ಒಪ್ತಾರೆ. ಇಂಥ ಒಂದು ಪರಿಪೂರ್ಣತೆ ತಾನಾಗಿ ಬರೋದು ಸಾಧ್ಯ ಇಲ್ಲ, ಜಲವಸ್ತುವೆಗಳಿಂದ ಸಾಧ್ಯ ಇಲ್ಲ, ಅದೊಬ್ಬ ಚೇತನದಿಂದನೇ ಬಂದಿರಬೇಕು. ಜ್ಞಾನ, ಇಚ್ಛೆ, ಕ್ರಿಯೆ ಇವುಗಳನ್ನು ಹೊಂದದ ವ್ಯಕ್ತಿಯಿಂದ ಸೃಷ್ಟಿ ಬದಲಾದ ಕಾರ್ಯ ಆಗುತ್ತೆ ಎನ್ನುವುದಕ್ಕೆ ಎಷ್ಟೂ ಅರ್ಥ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ, ವಿಜ್ಞಾನದ ಬೇಸಿಕ್ ಪ್ರಿನ್ಸಿಪಲ್ಲೇ ದೇವರನ್ನು ಒಪ್ಪಿಸಲೇಬೇಕು, ಒಪ್ಪಲೇಬೇಕು ಅನ್ನೋ ಅರ್ಥವನ್ನು ಸೂಚಿಸುತ್ತೆ. ಆ ದೃಷ್ಟಿಯಲ್ಲಿ ಸರಿಯಾದ ವಿಚಾರವಾದ, ಸರಿಯಾದ ವೈಜ್ಞಾನಿಕ ವಿಚಾರ ಸರಣಿ ದೇವರ ಅಸ್ತಿತ್ವದಲ್ಲಿ. ಶಾಸ್ತ್ರ ಹೇಳಿದ ದೇವರು ಇವರು ಊಹಿಸಬಹುದಾದ ದೇವರು ಒಂದೇ ಆಗತ್ತೆ. ಆದರೆ ಬರೀ ಊಹೆ ವಿಜ್ಞಾನ ಮಾಡಬಹುದು, ಆದರೆ ಅದರ ಇತಿಮಿತಿ ಸ್ಪಷ್ಟವಾಗಿ ಚಿತ್ರ ಕೊಡಬೇಕಾದ್ರೆ ಆಗಮಗಳೇ ಸಾಧ್ಯ. ಅದು ಅತೀಂದ್ರಿಯ ಪದಾರ್ಥವಾದ್ದರಿಂದ ಅಂತ ಹೇಳಿ ತಿಳ್ಕೊಳ್ಬೇಕು. ದೇವರ ಸೃಷ್ಟಿಯ ಬಗ್ಗೆ ಒಂದು ಮಾತನ್ನು ಕಾಣುತ್ತೇವೆ. ಇವತ್ತು ಒಂದು ಆರ್ಟ್ ನೋಡಿದಾಗ ಆರ್ಟಿಸ್ಟ್ ಇರಲೇಬೇಕು ಅಂತ ಹೇಳ್ತಾರೆ. ಇವತ್ತು ಜಗತ್ತು ಎಂಥ ಆರ್ಟ್ ಇದು? ಮಧ್ವಾಚಾರ್ಯ ಹೇಳ್ತಾರೆ, ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಎಷ್ಟು ಅದ್ಭುತವಾದ ಜಗತ್ತು ಅಂದಮೇಲೆ ಸಣ್ಣ ಪುಟ್ಟ ಒಂದು ಆರ್ಟ್ಗೆ ಒಬ್ಬ ಕಲಾವಿದ ಇರಬೇಕಾದ್ರೆ ಜಗತ್ತು ಅಂತಕ್ಕಂಥ ಚಿತ್ರ ವಿಚಿತ್ರವಾದ ನಿರ್ಮಿತಿಗೆ ಒಬ್ಬ ಕರ್ತ ಇರಲೇಬೇಕಲ್ಲ. ಎಷ್ಟು ಅಪೂರ್ವವಾದಂಥ ಯುಕ್ತಿ ಅದು. ಯುಕ್ತಿಗೆ ಆಗಮದ ಸಪೋರ್ಟ್ ಇದೆ, ಮರಿಬಾರದು. ಆ ದೃಷ್ಟಿಯಲ್ಲಿ ಈ ಜಗತ್ತಿದೆ ಅಂದರೆ ಜಗನ್ನಾಥ ಇರಲೇಬೇಕು ಅಂತಕ್ಕಂಥ ಸೂಚನೆಯನ್ನು, ಸ್ಪಷ್ಟ ಸೂಚನೆಯನ್ನು ನಾವು ಕಾಣ್ತೇವೆ. ಆ ಅರ್ಥದಲ್ಲಿ ಭಗವಂತನನ್ನು ಜಗತ್ತು ಒಪ್ಪುವ ಯಾರು ಜಗತ್ತನ್ನು ಒಪ್ತಾನೆ, ಜಗತ್ತನ್ನು ಒಪ್ಪುವ ಯಾರು ಜಗನ್ನಾಥನನ್ನು ಒಪ್ಪಲೇಬೇಕು ಅಂತಕ್ಕಂತಹ ಸಾಮಾನ್ಯ ಪರಿಕಲ್ಪನೆಯಲ್ಲೂ ದೇವರ ಚಿತ್ರ ಅಸ್ತಿತ್ವ ಮನಸ್ಸಿಗೆ ಮುಟ್ಟೇ ಮುಟ್ಟುತ್ತೆ ಎಂಬುದು ಸಿದ್ಧಾಂತ.